ನನ್ನ ಪ್ರೀತಿಯ ದೇಶವಾಸಿಗಳೇ, 2016 ಮೊದಲ ಮನ್ ಕಿ ಬಾತ್ ಇದಾಗಿದೆ. ಮನದಾಳದ ಮಾತು ನನ್ನ ನಿಮ್ಮ ಮಧ್ಯೆ ಎಂತಹ ಸಂಬಂಧ ಹುಟ್ಟುಹಾಕಿದೆ ಅಂತಂದ್ರೆ, ಯಾವುದೇ ವಿಚಾರ ಕಂಡರೆ, ಮನಸ್ಸಿಗೆ ಹಿಡಿತಿದರೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮನಸ್ಸಾಗುತ್ತದೆ. ನಿನ್ನೆ ನಾನು ಬಾಪೂಜಿಯವರಿಗೆ ಶ್ರದ್ದಾಂಜಲಿ ಅರ್ಪಿಸಲು ರಾಜ್ಘಾಟ್ಗೆ ತೆರಳಿದ್ದೆ. ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಪ್ರತಿ ವರ್ಷದ ಮಹತ್ವಪೂರ್ಣ ಕಾರ್ಯಕ್ರಮ ಇದಾಗಿದೆ. ಸರಿಯಾಗಿ 11 2 ಮೌನ ಆಚರಿಸುವ ಮೂಲಕ ದೇಶಕ್ಕಾಗಿ ಪ್ರಾಣವನ್ನೇ ಒತ್ತೆಯಿಟ್ಟ, ಬಲಿದಾನಗೈದ ಮಹಾಪುರುಷರಿಗೆ, ವೀರ ಪುರುಷರಿಗೆ, ತೇಜಸ್ವಿಗಳು, ತಪಸ್ವಿಗಳಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸುವ ಅವಕಾಶ ಇದಾಗಿದೆ. ನಮ್ಮಲ್ಲಿ ಈ ಪವಿತ್ರ ಕೆಲಸ ಮಾಡದೇ ಇರುವವರು ಹಲವಾರು ಜನ ಇರಬಹುದು. ಆದರೆ ನಿಮಗೆ ಅನಿಸೋದಿಲ್ವೇ, ಇದು ನಮ್ಮ ಸ್ವಭಾವವಾಗಿ ಬಿಡಬೇಕು ಅಂತ, ರಾಷ್ಟೀಯ ಜವಾಬ್ದಾರಿಯಾಗಬೇಕು ಅಂತ? ನನಗೆ ಗೊತ್ತು, ನನ್ನ ಒಂದು ಮನದಾಳದ ಮಾತಿನಿಂದ ಇದು ಸಾಧ್ಯವಿಲ್ಲ ಅಂತ. ಆದರೆ ನನಗೆ ಈ ವಿಷಯ ಕುರಿತು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತು. ಇಂಥ ವಿಷಯಗಳೇ ದೇಶಕ್ಕಾಗಿ ನಾವು ಜೀವಿಸುವಂತೆ ಪ್ರೇರಣೆ ನೀಡುತ್ತವೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಪ್ರತಿ ವರ್ಷ ಜನವರಿ 30 125 ದೇಶವಾಸಿಗಳು 2 ಮೌನ ಆಚರಿಸುತ್ತಾರೆ ಅಂತಂದ್ರೆ ಅದು ಎಷ್ಟು ದೊಡ್ಡ ಶಕ್ತಿಯಾಗಿರಬಹುದು ಅಂತ. ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಸಂಗಚ್ಛದ್ವಂ ಸಂವಧ್ವಂ ಸಂವೋ ಮನಾಸಿ ಜಾನತಾಂ. ನಾವೆಲ್ಲ ಒಟ್ಟಿಗೆ ಸಾಗೋಣ, ಒಟ್ಟಿಗೆ ಹೇಳೋಣ, ನಮ್ಮ ಮನಸ್ಸು ಒಂದು ಎಂದು. ಇದೇ ರಾಷ್ಟ್ರದ ನಿಜವಾದ ಶಕ್ತಿ. ಈ ಶಕ್ತಿಗೆ ಉಸಿರಾಗುವಂತಹ ಕೆಲಸವನ್ನು ಈ ಘಟನೆಗಳು ಮಾಡುತ್ತವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲ ದಿನಗಳ ಹಿಂದೆ ನಾನು ಸರ್ದಾರ್ ಪಟೇಲರ ವಿಚಾರಗಳನ್ನು ಅವಲೋಕಿಸ್ತಾ ಇದ್ದೆ. ಕೆಲ ವಿಷಯಗಳತ್ತ ನನ್ನ ಗಮನ ಹರಿತು. ಅವರ ಒಂದು ಮಾತು ನನ್ನ ಮನಸ್ಸಿಗೆ ಹಿಡಿಸಿತು. ಖಾದಿ ಕುರಿತು ಸರ್ದಾರ್ ಪಟೇಲ್ ಅವರು ಹೇಳಿದ್ದಾರೆ, ಹಿಂದೂಸ್ತಾನ ಸ್ವಾತಂತ್ರ್ಯ ಖಾದಿಯಲ್ಲಡಗಿದೆ, ಹಿಂದೂಸ್ತಾನ ಸಭ್ಯತೆ ಖಾದಿಯಲ್ಲಿದೆ, ಹಿಂದೂಸ್ತಾನದಲ್ಲಿ ಪರಮಧರ್ಮವೆಂದು ಭಾವಿಸುವ ಅಹಿಂಸೆ ಕೂಡ ಖಾದಿಯಲ್ಲಿದೆ, ಅಲ್ಲದೆ ಹಿಂದೂಸ್ತಾನದ ರೈತರ ಕುರಿತು ನಾವು ತೋರಿಸುವ ಶ್ರದ್ದೆ ಕೂಡ, ರೈತರ ಉದ್ದಾರ ಕೂಡ ಖಾದಿಯಲ್ಲಿಯೇ ಇದೆ. ಸರ್ದಾರ್ ಪಟೇಲರು ಸರಳ ಭಾಷೆಯಲ್ಲಿ ನೇರವಾಗಿ ವಿಷಯವನ್ನು ಹೇಳುವಂತಹವರಾಗಿದ್ದರು ಮತ್ತು ತುಂಬಾ ಅದ್ಭುತವಾಗಿ ಅವರು ಖಾದಿ ಮಹತ್ವದ ಬಗ್ಗೆ ಹೇಳಿದ್ದಾರೆ. ನಾನು ನಿನ್ನೆ ಜನವರಿ 30 ಬಾಪೂಜಿಯವರ ಪುಣ್ಯತಿಥಿಯ ಸಂದರ್ಭದಲ್ಲಿ ದೇಶದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗದೊಂದಿಗೆ ಕೈಜೋಡಿಸಿರುವ ಜನರನ್ನು ಸಾಧ್ಯವಾದಷ್ಟು ತಲುಪಲು ಪತ್ರ ಮುಖೇನ ಪ್ರಯತ್ನ ಮಾಡಿದೆ. ಅಂದಹಾಗೆ ಬಾಪೂಜಿ ವಿಜ್ಞಾನದ ಬೆಂಬಲಿಗರಾಗಿದ್ದರು. ಹಾಗಾಗಿ ನಾನು ಕೂಡ ತಂತ್ರಜ್ಞಾನವನ್ನು ಬೆಳೆಸುವ ಮೂಲಕ ಇಂತಹ ಲಕ್ಷಾಂತರ ಸೋದರ ಸೋದರಿಯರನ್ನು ತಲುಪುವ ಪ್ರಯತ್ನ ಮಾಡಿದ್ದೇನೆ. ಖಾದಿ ಈಗ ಒಂದು ಗುರುತಾಗಿದೆ, ಒಂದು ಪ್ರತ್ಯೇಕ ಸ್ಥಾನ ಪಡೆದಿದೆ. ಈಗ ಖಾದಿ ಯುವ ಪೀಳಿಗೆಯ ಆಕರ್ಷಣೆಯ ಕೇಂದ್ರವಾಗ್ತಾ ಸಾಗಿದೆ. ಅದರಲ್ಲೂ ಆಧ್ಯಾತ್ಮ ಮತ್ತು ಆರೋಗ್ಯಕ್ಕಾಗಿ ಸಾವಯವದತ್ತ ವಾಲುವವರಿದ್ದಾರೋ ಅವರಿಗೆ ಇದು ಉತ್ತಮ ಸಾಧನವಾಗಿದೆ. ಫ್ಯಾಷನ್ ರೂಪದಲ್ಲೂ ಖಾದಿ ಸ್ಥಾನ ಪಡೆದುಕೊಂಡಿದೆ. ಖಾದಿಯಲ್ಲಿ ತೊಡಗಿಸಿಕೊಂಡಂತಹ ಜನರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಖಾದಿಯಲ್ಲಿ ಹೊಸತನ ತರಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆಗೆ ತನ್ನದೇ ಆದ ಮಹತ್ವ ಇದೆ. ಖಾದಿ ಕೂಡ ಭಾವನಾತ್ಮಕ ಸ್ಥಾನ ಕಲ್ಪಿಸಿಕೊಂಡಿರುವುದರ ಜೊತೆಗೆ ಮಾರುಕಟ್ಟೆಯಲ್ಲೂ ಸ್ಥಾನ ಗಿಟ್ಟಿಸಿಕೊಳ್ಳುವ ಅನಿವಾರ್ಯತೆ ಬಂದೊದಗಿದೆ. ನಾನು ಜನರಿಗೆ, ನಿಮ್ಮ ಬಳಿ ಅನೇಕ ಪ್ರಕಾರದ ಫ್ಯಾಬ್ರಿಕ್ಸ್ಗಳಿವೆ, ಅದರಲ್ಲಿ ಖಾದಿ ಕೂಡ ಇರಬೇಕಲ್ಲವೇ ಅಂತ ಕೇಳಿದೆ. ಈಗ ಆ ಮಾತು ಜನರ ಮನಸ್ಸಿಗೆ ಹಿಡಿಸಿದೆ. ಹೌದು ರೀ, ನಾವು ಖಾದಿದಾರಿಗಳಂತೂ ಆಗೋಕ್ಕೆ ಸಾಧ್ಯವಿಲ್ಲ, ಆದರೆ 10 ಫ್ಯಾಬ್ರಿಕ್ಗಳಿದ್ದಾವೆ ಅಂದ್ರೆ ಮತ್ತೊಂದು ಸೇರ್ಲಿ ಬಿಡಿ. ಜೊತೆ ಜೊತೆಗೆ ಸರ್ಕಾರದಲ್ಲೂ ಒಂದು ಸಕಾರಾತ್ಮಕವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಬಹಳ ವರ್ಷಗಳ ಹಿಂದೆ ಸರ್ಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖಾದಿ ಬಳಕೆ ಆಗ್ತಾ ಇತ್ತು. ಆದರೆ ಕ್ರಮೇಣ ಆಧುನಿಕತೆ ಹೆಸರಿನಲ್ಲಿ ಇದೆಲ್ಲ ನಶಿಸ್ತಾ ಬಂತು ಮತ್ತು ಖಾದಿ ಜೊತೆಗಿದ್ದ ನಮ್ಮ ಬಡವರು ನಿರುದ್ಯೋಗಿಗಳಾಗ್ತಾ ಸಾಗಿದ್ರು. ಖಾದಿಯಲ್ಲಿ ಕೋಟ್ಯಾಂತರ ಜನರಿಗೆ ಉದ್ಯೋಗ ಕಲ್ಪಿಸುವ ಶಕ್ತಿ ಇದೆ. ಕೆಲ ದಿನಗಳ ಹಿಂದೆ ರೈಲ್ವೆ ಸಚಿವಾಲಯ, ಪೊಲೀಸ್ ಇಲಾಖೆ, ಭಾರತೀಯ ನೌಕಾಪಡೆ, ಉತ್ತರಾಖಂಡದ ಅಂಚೆ ಇಲಾಖೆ, ಹೀಗೆ ಅನೇಕ ಸರ್ಕಾರಿ ಸಂಸ್ಥೆಗಳು ಖಾದಿಗೆ ಪ್ರೋತ್ಸಾಹ ನೀಡಲು ಉತ್ತಮ ಹೆಜ್ಜೆ ಇರಿಸಿವೆ. ಸರ್ಕಾರಿ ವಿಭಾಗಗಳ ಈ ಪ್ರಯತ್ನದ ಫಲವಾಗಿ ಖಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಸರ್ಕಾರದ ಅವಶ್ಯಕತೆ ಪೂರೈಸಲು ಹೆಚ್ಚುವರಿಯಾಗಿ 18 ಮಾನವ ಕೆಲಸದ ದಿನಗಳ ಉತ್ಪತ್ತಿಯಾಗುತ್ತದೆ. 18 ಮಾನವ ದಿನಗಳು ಅಂದರೆ ನಿಜವಾಗಲೂ ಇದು ಬಹುದೊಡ್ಡ ಸಾಧನೆ. ಪೂಜ್ಯ ಬಾಪೂಜಿಯವರು ಯಾವಾಗಲೂ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಪರವಾಗಿ ಬಹಳ ಆಗ್ರಹ ವ್ಯಕ್ತಪಡಿಸುತ್ತಿದ್ದರು. ಹಾಗಾಗಿಯೇ ನಮ್ಮ ಚರಕ ವಿಕಾಸದ ಹಾದಿಯಲ್ಲಿ ಸಾಗಿ ಇಲ್ಲಿಗೆ ತಲುಪಿದೆ. ಇಂದಿನ ದಿನಗಳಲ್ಲಿ ಸೌರಶಕ್ತಿ ಬಳಸಿ ಚರಕ ನಡೆಸಲಾಗುತ್ತಿದೆ. ಸೌರಶಕ್ತಿಯನ್ನು ಚರಕದೊಂದಿಗೆ ಜೋಡಿಸುವುದು ಅತ್ಯಂತ ಸಫಲತೆ ಪಡೆದಿದೆ. ಆದ್ದರಿಂದ ಶ್ರಮ ತಗ್ಗಿದೆ, ಉತ್ಪಾದನೆ ವೃದ್ಧಿಸಿದೆ ಮತ್ತು ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ ಪರಿವರ್ತನೆಯೂ ಆಗಿದೆ. ಅದರಲ್ಲೂ ವಿಶೇಷವಾಗಿ ಸೋಲಾರ್ ಚರಕಕ್ಕಾಗಿ ಜನರು ನನಗೆ ಸಾಕಷ್ಟು ಪತ್ರಗಳನ್ನು ಕಳುಹಿಸುತ್ತಿರುತ್ತಾರೆ. ರಾಜಸ್ಥಾನದ ದೌಸಾದಿಂದ ಗೀತಾದೇವಿ, ಕೋಮಲ್ ದೇವಿ ಮತ್ತು ಬಿಹಾರದ ನವಾದಾ ಜಿಲ್ಲೆಯ ಸಾಧನಾದೇವಿಯವರು ಪತ್ರ ಬರೆದಿದ್ದಾರೆ. ಸೋಲಾರ್ ಚರಕದಿಂದಾಗಿ ಅವರ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆಯಾಗಿದೆ. ನಮ್ಮ ಆದಾಯ ದುಪ್ಪಟ್ಟಾಗಿದೆ, ನಮ್ಮ ನೂಲಿನ ಕಡೆಗೂ ಆಕರ್ಷಣೆ ಹೆಚ್ಚಿದೆ ಎಂದಿದ್ದಾರೆ. ಈ ಎಲ್ಲ ವಿಷಯಗಳು ನವ ಉತ್ಸಾಹವನ್ನು ತುಂಬುತ್ತವೆ. ಜನವರಿ 30ರಂದು ಪೂಜ್ಯ ಬಾಪೂಜಿಯವರನ್ನು ಸ್ಮರಿಸುವ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಹಲವಾರು ವಸ್ತ್ರಗಳಲ್ಲಿ ಒಂದು ಖಂಡಿತ ಖಾದಿ ಆಗಿರಲಿ ಅಂತ. ಪ್ರಿಯ ದೇಶವಾಸಿಗಳೇ, 26 ಜನವರಿ ಬಹಳ ಉತ್ಸಾಹ ಮತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೀವಿ. ಉಗ್ರರು ಏನು ಮಾಡುತ್ತಾರೋ ಎನ್ನುವ ಆತಂಕದ ನಡುವೆಯೇ ದೇಶವಾಸಿಗಳು ಸಾಹಸ ಮೆರೆದರು, ಸಂಯಮ ತೋರಿದರು ಮತ್ತು ಗೌರವ ಭಕ್ತಿ ಭಾವದಿಂದ ಪ್ರಜಾಸತ್ತಾತ್ಮಕ ಪರ್ವದ ಆಚರಣೆಯಲ್ಲಿ ಪಾಲ್ಗೊಂಡರು. ಆದರೆ ಕೆಲವರು ವಿಭಿನ್ನವಾದ ಮಾತುಗಳನ್ನು ಹೇಳಿದರು. ಈ ವಿಷಯಗಳು ಗಮನಹರಿಸಬೇಕಾದವು ಎಂದು ನನ್ನ ಭಾವನೆ. ವಿಶೇಷವಾಗಿ ಹರಿಯಾಣ ಮತ್ತು ಗುಜರಾತ್ ಎರಡು ರಾಜ್ಯಗಳು ಈ ವರ್ಷ ಪ್ರತಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಧ್ವಜವಂದನೆಗಾಗಿ ಆ ಗ್ರಾಮದ ಸುಶಿಕ್ಷಿತ ಹೆಣ್ಣುಮಗಳನ್ನು ಆಯ್ಕೆ ಮಾಡಿದವು. ಹರಿಯಾಣ ಮತ್ತು ಗುಜರಾತ್ ಹೆಣ್ಣುಮಗಳಿಗೆ ಮಹತ್ವ ನೀಡಿದವು, ಸುಶಿಕ್ಷಿತ ಹೆಣ್ಣುಮಗುವಿಗೆ ಹೆಚ್ಚಿನ ಆದ್ಯತೆ ನೀಡಿದವು. ಬೇಟಿ ಬಚಾವೋ ಬೇಟಿ ಪಡಾವೋ ಇದರ ಅತ್ಯುತ್ತಮ ಸಂದೇಶ ನೀಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನಾನು ಎರಡೂ ರಾಜ್ಯಗಳ ಈ ಕಲ್ಪನಾ ಶಕ್ತಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಧ್ವಜಾರೋಹಣ ಮಾಡುವ ಅವಕಾಶ ದೊರೆತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಭಿನಂದಿಸುತ್ತೇನೆ. ಹರಿಯಾಣ ರಾಜ್ಯ ಇನ್ನೂ ಮುಂದುವರೆದು ಕಳೆದ 1 ವರ್ಷದಲ್ಲಿ ಯಾವ ಪರಿವಾರದಲ್ಲಿ ಹೆಣ್ಣು ಶಿಶು ಜನನವಾಗಿದೆಯೋ ಅಂತಹ ಕುಟುಂಬಗಳಿಗೆ ಜನವರಿ 26ರ ಆಚರಣೆಗೆ ವಿಶೇಷ ಆಮಂತ್ರಣ ನೀಡಿದೆ. ಅವರಿಗೆ ವಿಐಪಿ ತರಹ ಮುಂದಿನ ಸಾಲಿನಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಇದು ನಿಜವಾಗಿಯೂ ಅತ್ಯಂತ ಗೌರವಯುತ ವಿಚಾರ. ನಾನು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನವನ್ನು ಹರಿಯಾಣದಿಂದ ಆರಂಭಿಸಿದ್ದೆ ಎಂಬುದು ನನಗೆ ಸಂತಸ ತಂದಿದೆ. ಏಕೆಂದರೆ ಹರಿಯಾಣದಲ್ಲಿ ಲಿಂಗಾನುಪಾತದಲ್ಲಿ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸ ಉಂಟಾಗಿತ್ತು. 1,000 ಗಂಡು ಶಿಶು ಜನನದ ಎದುರು ಜನ್ಮವೆತ್ತುವ ಹೆಣ್ಣು ಶಿಶು ಸಂಖ್ಯೆ ಗಣನೀಯವಾಗಿ ಕುಸಿದಿತ್ತು. ಬಹಳ ಚಿಂತನೆಗೀಡಾದ ವಿಷಯವಾಗಿತ್ತು. ಸಾಮಾಜಿಕ ಸಮತೋಲನ ಆತಂಕಕಾರಿಯಾಗಿ ಪರಿಣಮಿಸಿತ್ತು. ನಾನು ಹರಿಯಾಣ ಆಯ್ಕೆ ಮಾಡಿಕೊಂಡಾಗ ನನ್ನ ಸಿಬ್ಬಂದಿ ವರ್ಗ ಅಲ್ಲಿ ಬೇಡ, ಅಲ್ಲಿ ತುಂಬಾ ಋಣಾತ್ಮಕ ವಾತಾವರಣವಿದೆ ಎಂದಿದ್ದರು. ಆದರೆ ನಾನು ಕಿವಿಗೊಡಲಿಲ್ಲ. ಇಂದು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಈ ವಿಷಯವನ್ನು ಖುದ್ದಾಗಿ ಪರಿಗಣಿಸಿದರು. ಇಂದು ಹೆಣ್ಣು ಶಿಶು ಜನನ ಪ್ರಮಾಣ ವೃದ್ಧಿಸಿದೆ. ಅಲ್ಲಿಯ ಸಾಮಾಜಿಕ ಜೀವನದಲ್ಲಾದ ಬದಲಾವಣೆಗೆ ನಾನು ಮನಃಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು 2 ವಿಷಯ ಹೇಳಿದ್ದೆ. 1, ಒಬ್ಬ ನಾಗರಿಕನಾಗಿ ನಾವು ಮಹಾಪುರುಷರ ಪುತ್ಥಳಿಯ ಸ್ವಚ್ಛತೆ ಯಾಕೆ ಮಾಡಬಾರದು ಅಂತ. ಪುತ್ಥಳಿ ಸ್ಥಾಪನೆ ವಿಷಯದಲ್ಲಿ ನಾವು ಬಹಳ ಎಮೋಷನಲ್ ಆಗಿರ್ತೀವಿ, ಆದರೆ ನಂತರ ಅಲಕ್ಷ್ಯ ವಹಿಸುತ್ತೇವೆ. ಇನ್ನೊಂದು ವಿಷಯ ಅಂದರೆ ಪ್ರಜಾಸತ್ತಾತ್ಮಕ ಪರ್ವದಲ್ಲಿ ನಾವು ಕರ್ತವ್ಯದತ್ತ ಕೂಡ ಗಮನ ಹೇಗೆ ಹರಿಸೋದು ಅನ್ನೋದು. ಕರ್ತವ್ಯದ ಕುರಿತು ಚರ್ಚೆ ಹೇಗೆ ಹುಟ್ಟು ಹಾಕೋದು ಅಂತ. ಅಧಿಕಾರದ ಕುರಿತು ಸಾಕಷ್ಟು ಚರ್ಚೆ ಆಗಿದೆ, ಆಗುತ್ತಲೂ ಇರುತ್ತೆ. ಆದರೆ ಕರ್ತವ್ಯದ ಬಗ್ಗೆ ಕೂಡ ಚರ್ಚೆ ಆಗಬೇಕಲ್ಲವೇ? ನನಗೆ ಸಂತೋಷವಾಗಿದೆ. ದೇಶದ ಹಲವಾರು ಸ್ಥಳಗಳಿಂದ ನಾಗರಿಕರು, ಸಾಮಾಜಿಕ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಮುಂದೆ ಬಂದವು. ಕೆಲವರು ಸಂತರು ಮಹಾತ್ಮರು ಮುಂದೆ ಬಂದರು. ಅವರೆಲ್ಲ ಒಂದಲ್ಲ ಒಂದೆಡೆ ಪ್ರತಿಮೆಗಳ ಸ್ವಚ್ಛತೆ ಮಾಡಿದರು, ಪರಿಸರದ ಸ್ವಚ್ಛತೆ ಕೈಗೊಂಡರು. ಒಂದು ಒಳ್ಳೆಯ ಆರಂಭ ಆಗಿದೆ. ಇದು ಕೇವಲ ಸ್ವಚ್ಛತಾ ಅಭಿಯಾನವಲ್ಲ, ಇದು ಸನ್ಮಾನ ಅಭಿಯಾನವೂ ಹೌದು. ನಾನು ಪ್ರತಿಯೊಬ್ಬರ ಹೆಸರು ಉಲ್ಲೇಖಿಸುತ್ತಿಲ್ಲ, ಆದರೆ ನನಗೆ ದೊರೆತ ಸಮಾಚಾರ ಸಂತೋಷದಾಯಕವಾಗಿದೆ. ಕೆಲವರು ಸಂಕೋಚಪಟ್ಟು ಸಮಾಚಾರ ಹಂಚಿಕೊಳ್ಳುವುದಿಲ್ಲ. ಮೈ ಜಿಒವಿ ಪೋರ್ಟಲ್ನಲ್ಲಿ ತಾವು ಶುಚಿಗೊಳಿಸಿದ ಮೂರ್ತಿಯ ಫೋಟೋ ಖಂಡಿತ ಕಳುಹಿಸಿಕೊಡಿ ಎಂದು ಅವರೆಲ್ಲರನ್ನೂ ಆಗ್ರಹಪಡಿಸುತ್ತೇನೆ. ಜನರು ಅದನ್ನು ನೋಡುತ್ತಾರೆ ಮತ್ತು ಹೆಮ್ಮೆ ಪಡ್ತಾರೆ. ಅದರಂತೆ ಜನವರಿ 26ರಂದು ಕರ್ತವ್ಯ ಮತ್ತು ಅಧಿಕಾರದ ಕುರಿತ ಜನರ ವಿಚಾರವನ್ನು ನಾನು ಕೇಳಿದ್ದೆ. ಅದರಲ್ಲಿ 1,000 ಜನ ಪಾಲ್ಗೊಂಡಿರುವುದು ನನಗೆ ಸಂತಸ ತಂದಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಒಂದು ಕೆಲಸದಲ್ಲಿ ನನಗೆ ನಿಮ್ಮ ಸಹಾಯ ಬೇಕು. ನೀವು ನನಗೆ ಸಹಾಯ ಮಾಡ್ತೀರಾ ಅನ್ನೋ ವಿಶ್ವಾಸ ಇದೆ. ನಮ್ಮ ದೇಶದಲ್ಲಿ ರೈತರ ಹೆಸರಿನಲ್ಲಿ ಸಾಕಷ್ಟು ಮಾತನಾಡ್ತೀವಿ. ನಾನು ಆ ವಿವಾದದಲ್ಲಿ ಸಿಲುಕೋದಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಪ್ರಾಕೃತಿಕ ವಿಕೋಪ ಎಂಬುದು ರೈತರ ಬದುಕಿನ ಬಹುದೊಡ್ಡ ಸಂಕಷ್ಟವಾಗಿದೆ. ಅವರ ಸಂಪೂರ್ಣ ಶ್ರಮ ಇದರಲ್ಲಿ ಕೊಚ್ಚಿ ಹೋಗುತ್ತಿದೆ. ಅವರ ವರ್ಷ ಹಾಳಾಗಿ ಹೋಗುತ್ತಿದೆ. ಅವರಿಗೆ ಸುರಕ್ಷತೆ ನೀಡುವ ಒಂದೇ ಉಪಾಯ ಹೊಳಿತಾ ಇರೋದು ಅಂತಂದರೆ ಫಸಲಿನ ವಿಮಾ ಯೋಜನೆ. 2016 ಭಾರತ ಸರ್ಕಾರ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಎಂಬ ಬಹುದೊಡ್ಡ ಕೊಡುಗೆ ನೀಡಿದೆ. ಆದರೆ ಈ ಯೋಜನೆಯ ಪ್ರಶಂಸೆಯಾಗಲಿ, ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳು ದೊರೆಯಲಿ ಎಂದಲ್ಲ, ಇಷ್ಟು ವರ್ಷಗಳಿಂದ ಫಸಲಿನ ವಿಮಾ ಯೋಜನೆಯ ಚರ್ಚೆ ಆಗ್ತಾ ಇದೆ. ಆದರೆ ದೇಶದ ಶೇಕಡ 20-25% ಹೆಚ್ಚಿನ ರೈತರು ಅದರ ಫಲಾನುಭವಿಗಳಾಗಲಿಲ್ಲ, ಅದರ ಲಾಭ ಪಡೆಯಲಿಲ್ಲ. ಮುಂಬರುವ 1-2 ಕಡಿಮೆ ಅಂತಂದರೂ ಕೂಡ ಶೇಕಡ 50% ರೈತರನ್ನು ಫಸಲಿನ ವಿಮಾ ಯೋಜನೆಯೊಂದಿಗೆ ಜೋಡಿಸುವ ಸಂಕಲ್ಪವನ್ನು ನಾವು ಮಾಡಬಹುದಲ್ಲ. ನನಗೆ ಇದರಲ್ಲಿ ನಿಮ್ಮ ಸಹಾಯ ಬೇಕು. ಯಾಕೆ ಅಂತಂದರೆ, ರೈತ ಫಸಲಿನ ವಿಮೆಯಡಿ ಬಂದರೆ ಸಂಕಷ್ಟ ಸಮಯದಲ್ಲಿ ಬಹುದೊಡ್ಡ ಸಹಾಯ ಲಭ್ಯ ಆಗತ್ತೆ. ಈ ಬಾರಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಗೆ ಭಾರೀ ಪ್ರಮಾಣದ ಜನಮನ್ನಣೆ ದೊರೆತಿದೆ. ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲಾಗಿದೆ, ಸರಳಗೊಳಿಸಲಾಗಿದೆ, ತಂತ್ರಜ್ಞಾನ ಇನ್ಪುಟ್ ತರಲಾಗಿದೆ. ಅಷ್ಟೇ ಅಲ್ಲ, ಫಸಲಿನ ಕಟಾವಿನ 15 ನಂತರ ಯಾವುದೇ ಸಂಕಷ್ಟ ಎದುರಾದಲ್ಲಿ ಕೂಡ ಸಹಾಯದ ಆಶ್ವಾಸನೆ ನೀಡಲಾಗಿದೆ. ತಂತ್ರಜ್ಞಾನ ಬೆಳೆಸಿ ಅದರ ಕಾರ್ಯನಿರ್ವಹಿಸುವ ಗತಿಯಲ್ಲಿ ವೇಗ ಹೆಚ್ಚಿಸುವುದು, ರೈತರಿಗೆ ಹಣ ದೊರೆಯುವುದು ವಿಳಂಬವಾಗದಂತೆ ನೋಡಿಕೊಳ್ಳುವುದು, ಈ ಎಲ್ಲ ವಿಚಾರಗಳತ್ತ ಗಮನ ಹರಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಫಸಲಿನ ವಿಮೆಯ ಕಂತಿನ ಮೊತ್ತವನ್ನು ಎಷ್ಟು ಕಡಿಮೆ ಮಾಡಲಾಗಿದೆ ಅಂತಂದರೆ ಬಹುಶಃ ಯಾರೂ ಅದನ್ನು ಯೋಚಿಸಿಯೂ ಇರಲಿಕ್ಕಿಲ್ಲ. ಹೊಸ ವಿಮಾ ಯೋಜನೆಯಲ್ಲಿ ರೈತರಿಗೆ ಕಂತಿನ ಮೊತ್ತ ಅತಿ ಹೆಚ್ಚು ಅಂದರೆ ಮುಂಗಾರಿನ ಫಸಲಿಗೆ ಶೇಕಡ 2 ಮತ್ತು ಹಿಂಗಾರಿನ ಫಸಲಿಗೆ ಶೇಕಡ 1.5 ಇರುತ್ತದೆ. ಈಗ ಹೇಳಿ, ನನ್ನ ರೈತ ಬಾಂಧವರು ಅವಕಾಶದಿಂದ ವಂಚಿತರಾದರೆ ನಷ್ಟ ಆಗುತ್ತೋ ಇಲ್ವೋ? ನೀವು ರೈತರಾಗಿರಲಿಕ್ಕಿಲ್ಲ, ಆದರೆ ನನ್ನ ಮನದಾಳದ ಮಾತು ಕೇಳ್ತಾ ಇದ್ದೀರಿ ಅಂತಾದರೆ ರೈತರಿಗೆ ನನ್ನ ಮಾತು ಮುಟ್ಟಿಸ್ತೀರಾ? ಅದಕ್ಕಾಗಿಯೇ ನೀವು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಅಂತ ನಾನು ಬಯಸ್ತೇನೆ. ಇದಕ್ಕಾಗಿ ಈ ಬಾರಿ ನಿಮಗಾಗಿ ಹೊಸ ಯೋಜನೆಯನ್ನು ತಂದಿದ್ದೇನೆ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ಈ ವಿಷಯ ಜನರಿಗೆ ತಲುಪಲಿ ಎಂಬುದು ನನ್ನ ಆಶಯ. ನೀವು ಟಿವಿನಲ್ಲಿ ರೇಡಿಯೋದಲ್ಲಿ ನನ್ನ ಮನದಾಳದ ಮಾತು ಕೇಳ್ತಾ ಇರ್ತೀರಾ ಏನೋ ನಿಜ, ಆದರೆ ನಂತರ ಕೇಳಬೇಕು ಅಂದರೆ ಹೇಗೆ? ಇವತ್ತು ನಿಮಗೆ ಒಂದು ಹೊಸ ಕೊಡುಗೆ ನೀಡ್ತಾ ಇದ್ದೇನೆ. ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕೂಡ ನನ್ನ ಮನದಾಳದ ಮಾತು ಕೇಳಬಹುದು, ಯಾವಾಗ ಬೇಕಾದರೂ ಕೇಳಬಹುದು. ನೀವು ಮಾಡಬೇಕಾದ್ದು ಇಷ್ಟೇ, ನಿಮ್ಮ ಮೊಬೈಲ್ನಿಂದ ಒಂದು ಮಿಸ್ಡ್ ಕಾಲ್ ನೀಡಿ. ಮನದಾಳದ ಮಾತಿಗಾಗಿ ಮೊಬೈಲ್ ಸಂಖ್ಯೆ ಹೀಗಿದೆ: 8190881908. ನೀವು ಮಿಸ್ಡ್ ಕಾಲ್ ನೀಡಿದಾಗ, ನೀವು ಬಯಸಿದಾಗ ಮನದಾಳದ ಮಾತು ಕೇಳಬಹುದು. ಈಗ ಇದು ಹಿಂದಿಲಿದೆ, ಆದರೆ ಬಹುಬೇಗ ನಿಮ್ಮ ಮಾತೃಭಾಷೆಯಲ್ಲಿ ಮನದಾಳದ ಮಾತು ಕೇಳೋ ಅವಕಾಶ ದೊರೆಯಲಿದೆ. ಇದಕ್ಕೂ ವ್ಯವಸ್ಥೆ ಮಾಡಲಾಗ್ತಾ ಇದೆ. ನನ್ನ ಪ್ರೀತಿಯ ಯುವಕ ಯುವತಿಯರೇ, ನೀವಂತೂ ಆಶ್ಚರ್ಯವನ್ನೇ ಮಾಡಿಬಿಟ್ಟಿದ್ದೀರಿ. ಜನವರಿ 16 ಸ್ಟಾರ್ಟ್ಅಪ್ ಕಾರ್ಯಕ್ರಮ ಆರಂಭವಾದಾಗ ಸಂಪೂರ್ಣ ದೇಶದ ಯುವಜನರಲ್ಲಿ ಹೊಸ ಚೈತನ್ಯ, ಹುರುಪು, ಆನಂದದ ಅಲೆ ಎದ್ದಿರೋದನ್ನ ನಾನು ಅನುಭವಿಸಿದ್ದೀನಿ. 600,000 ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡರು. ಆದರೆ ಅಷ್ಟು ದೊಡ್ಡ ಸ್ಥಳಾವಕಾಶ ಇಲ್ಲದ ಕಾರಣ ವಿಜ್ಞಾನ ಭವನದಲ್ಲಿ ಆ ಕಾರ್ಯಕ್ರಮ ಮಾಡಲಾಯಿತು. ನೀವು ತಲುಪಲಾಗಲಿಲ್ಲ, ಆದರೆ ಸಂಪೂರ್ಣ ಕಾರ್ಯಕ್ರಮದುದ್ದಕ್ಕೂ ಆನ್ಲೈನ್ ಮೂಲಕ ಉಪಸ್ಥಿತರಿದ್ದೀರಿ. ಸುಮಾರು ಗಂಟೆಗಳ ಕಾಲ ಯುವಜನರು ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವುದು ತುಂಬಾ ಅಪರೂಪ, ಆದರೆ ಇದು ಸಾಧ್ಯ ಆಯಿತು. ನಾನು ಗಮನಿಸಿದೆ, ಸ್ಟಾರ್ಟ್ಅಪ್ನ ಉತ್ಸಾಹ ಜೋರಾಗೇ ಇದೆ. ಆದರೆ ಒಂದು ಮಾತು, ಸ್ಟಾರ್ಟ್ಅಪ್ ಅಂದರೆ ಐಟಿಗೆ ಸಂಬಂಧಿಸಿದ್ದು ಅಂತ ಸಾಮಾನ್ಯ ಜನ ಯೋಚನೆ ಮಾಡ್ತಾರೆ. ಆದರೆ ಕಾರ್ಯಕ್ರಮದ ನಂತರ ಈ ಭ್ರಮೆ ಅಂತ್ಯಗೊಂಡಿತು. ಐಟಿಗೆ ಸಂಬಂಧಿಸಿದ್ದು ಸ್ಟಾರ್ಟ್ಅಪ್ನ ಒಂದು ಪುಟ್ಟ ಭಾಗ ಮಾತ್ರ. ಜೀವನ ವಿಶಾಲವಾಗಿದೆ, ಅವಶ್ಯಕತೆಗಳು ಅನಂತವಾಗಿವೆ. ಸ್ಟಾರ್ಟ್ಅಪ್ ಕೂಡ ಲೆಕ್ಕವಿಲ್ಲದಷ್ಟು ಅವಕಾಶಗಳನ್ನು ತರುತ್ತಿದೆ. ನಾನು ಕೆಲ ದಿನಗಳ ಹಿಂದೆ ಸಿಕ್ಕಿಂಗೆ ಹೋಗಿದ್ದೆ. ಸಿಕ್ಕಿಂ ಈಗ ದೇಶದ ಸಾವಯವ ರಾಜ್ಯ ಆಗಿದೆ. ಮತ್ತೆ ದೇಶಾದ್ಯಂತದ ಕೃಷಿ ಸಚಿವರನ್ನ ನಾನು ಆಹ್ವಾನ ಮಾಡಿದ್ದೆ. ನನಗಲ್ಲಿ ಇಬ್ಬರು ಯುವಕರನ್ನ ಭೇಟಿಯಾಗುವಂತಹ ಅವಕಾಶ ಸಿಕ್ತು. ಐಐಎಂನಿಂದ ಓದಿ ಬಂದವರು ಅವರು. ಒಬ್ಬರು ಅನುರಾಗ್ ಅಗರ್ವಾಲ್, ಇನ್ನೊಬ್ಬರು ಸಿದ್ದಿ ಕರ್ನಾಣಿ. ಅವರು ಸ್ಟಾರ್ಟ್ಅಪ್ನತ್ತ ಹೆಜ್ಜೆ ಹಾಕಿದ್ದಾರೆ. ಅವರು ನನಗೆ ಸಿಕ್ಕಿಂನಲ್ಲಿ ಸಿಕ್ಕಿದ್ರು. ಅವರು ನಾರ್ತ್ ಈಸ್ಟ್ನಲ್ಲಿ ಕೆಲಸ ಮಾಡ್ತಾರೆ, ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಔಷಧೀಯ ಸಸ್ಯಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯೋರಿದ್ದಾರೆ. ಇವರಿಬ್ಬರು ಇವುಗಳ ಗ್ಲೋಬಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಸ್ಟಾರ್ಟ್ಅಪ್ ಜೊತೆಗೆ ಕೈಜೋಡಿಸಿದವರು ನರೇಂದ್ರ ಮೋದಿ ಆಪ್ಗೆ ನಿಮ್ಮ ಅನುಭವಗಳನ್ನು ಕಳುಹಿಸಿ ಅಂತ ಹೇಳಿದ್ದೆ. ಸುಮಾರು ಜನ ಕಳಿಸಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಬಂದರೆ ನನಗೆ ಸಂತೋಷ ಆಗುತ್ತೆ. ಬಂದಿರುವಂತಹ ಅನುಭವಗಳು ಕೂಡ ಪ್ರೇರಣಾದಾಯಕವಾಗಿವೆ. ವಿಶ್ವಾಸ್ ದ್ವಿವೇದಿ ಎಂಬ ಯುವಕ ಆನ್ಲೈನ್ ಕಿಚನ್ ಆರಂಭ ಮಾಡಿದ್ದಾರೆ. ಮನೆಯಿಂದ ಹೊರಗೆ ಕೆಲಸ ಮಾಡುವ ಮಧ್ಯಮ ವರ್ಗದ ಜನರಿಗೆ ಇವರು ಊಟ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಜಿಗ್ನೇಶ್ ಪಾಠಕ್ ಎಂಬ ಯುವಕ ರೈತರಿಗಾಗಿ, ಅದರಲ್ಲೂ ವಿಶೇಷವಾಗಿ ಪಶು ಆಹಾರದ ಕುರಿತು ಕೆಲಸ ಮಾಡುವ ಆಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದ ಜಾನುವಾರುಗಳಿಗೆ ಉತ್ತಮ ಆಹಾರ ದೊರೆತರೆ ನಮಗೆ ಗುಣಮಟ್ಟದ ಹಾಲು ಸಿಗುತ್ತದೆ. ಗುಣಮಟ್ಟದ ಹಾಲು ಸಿಕ್ಕರೆ ನಮ್ಮ ಯುವಜನತೆ ಬಲಿಷ್ಠರಾಗ್ತಾರೆ. ಮನೋಜ್ ಗಿಲ್ಡಾ ಮತ್ತೆ ನಿಖಿಲ್ ಅವರು ಆಗ್ರಿ ಸ್ಟೋರೇಜ್ನ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಶೇಖರಣಾ ಗೋದಾಮುಗಳನ್ನು ನಿರ್ಮಿಸಿ ಕೃಷಿ ಉತ್ಪನ್ನಗಳ ಬೃಹದಾಕಾರದ ಶೇಖರಣಾ ವ್ಯವಸ್ಥೆಗೆ ಮುನ್ನುಡಿ ಹಾಡಿದ್ದಾರೆ. ಹೀಗೆ ಸಾಕಷ್ಟು ಸಲಹೆ ಸೂಚನೆಗಳು ಬಂದಿವೆ. ಇನ್ನೂ ಕಳುಹಿಸಿಕೊಟ್ರೆ ಒಳ್ಳೆಯದು. ಪ್ರತಿ ಬಾರಿ ಮನದಾಳದ ಮಾತಿನಲ್ಲಿ ಸ್ಟಾರ್ಟ್ಅಪ್ ವಿಷಯ ಪ್ರಸ್ತಾಪ ಮಾಡಬೇಕು ಅಂತಾದಾಗ ಸ್ವಚ್ಛತೆಯ ಕುರಿತು ಮಾತನಾಡಿದ ಹಾಗೆ ಇದನ್ನು ಕೂಡ ಹೇಳ್ತೇನೆ. ನಿಮ್ಮ ಪರಾಕ್ರಮವೇ ನಮಗೆ ಪ್ರೇರಣೆ. ಪ್ರಿಯ ದೇಶವಾಸಿಗಳೇ, ಸ್ವಚ್ಛತೆ ಈಗ ಸೌಂದರ್ಯದ ರೂಪ ಪಡೆದಿದೆ. ಬಹಳ ವರ್ಷಗಳವರೆಗೆ ನಾವು ಮಾಲಿನ್ಯದ ಕುರಿತು ಬೇಸರ ವ್ಯಕ್ತಪಡಿಸ್ತಾ ಇದ್ವಿ, ಆದರೆ ಮಾಲಿನ್ಯ ಹೋಗಲಾಡಿಸಲು ಆಗ್ತಾ ಇರಲಿಲ್ಲ. ಈಗ ದೇಶವಾಸಿಗಳು ಮಾಲಿನ್ಯದ ಚರ್ಚೆ ಬಿಟ್ಟು ಸ್ವಚ್ಛತೆಯ ಚರ್ಚೆ ಆರಂಭ ಮಾಡಿದ್ದಾರೆ. ಸ್ವಚ್ಛತೆಯ ಕೆಲಸ ಒಂದಲ್ಲ ಒಂದು ಸ್ಥಳದಲ್ಲಿ ನಡೀತಾನೆ ಇದೆ. ಆದರೆ ನಾಗರಿಕರು ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗಿದ್ದಾರೆ. ಅವರು ಸ್ವಚ್ಛತೆಯೊಂದಿಗೆ ಸೌಂದರ್ಯದತ್ತ ಗಮನ ಕೊಟ್ಟಿದ್ದಾರೆ. ಇದು ವಿಶೇಷವಾಗಿ ರೈಲು ನಿಲ್ದಾಣಗಳಲ್ಲಿ ಕಂಡುಬರ್ತಾ ಇದೆ. ಈ ನಡುವೆ ದೇಶದ ಹಲವಾರು ರೈಲ್ವೆ ನಿಲ್ದಾಣಗಳಲ್ಲಿ ಸ್ಥಳೀಯ ಜನರು, ಕಲಾವಿದರು, ವಿದ್ಯಾರ್ಥಿಗಳು ತಮ್ಮ ನಗರದ ರೈಲ್ವೆ ನಿಲ್ದಾಣ ಸಿಂಗರಿಸುವಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬರುತ್ತೆ. ಸ್ಥಳೀಯ ಕಲೆಯನ್ನ ಗಮನದಲ್ಲಿಟ್ಟುಕೊಂಡು ಗೋಡೆಗಳ ಮೇಲೆ ಬಣ್ಣ ಹಚ್ಚೋದು, ಸೂಚನಾ ಫಲಕಗಳನ್ನು ಸುಂದರವಾಗಿ ಬರೆಯುವಂಥದ್ದು, ಜನರಲ್ಲಿ ಜಾಗೃತಿ ಮೂಡಿಸುವ ವಿಷಯಗಳನ್ನು ಅದರಲ್ಲಿ ಅಳವಡಿಸುವಂಥದ್ದು, ಇನ್ನು ಏನೇನೋ ಮಾಡುತ್ತಿರೋದು ನನ್ನ ಗಮನಕ್ಕೆ ಬಂದಿದೆ. ಹಜಾರಿಬಾಗ್ ನಿಲ್ದಾಣದಲ್ಲಿ ಬುಡಕಟ್ಟು ಜನಾಂಗದ ಮಹಿಳೆಯರು ಅಲ್ಲಿಯ ಸ್ಥಳೀಯ ಸೊಹರಾಯಿ ಮತ್ತು ಕೊಹಬರ್ ಶೈಲಿಯ ವಿನ್ಯಾಸದಿಂದ ಇಡೀ ನಿಲ್ದಾಣವನ್ನು ಸಿಂಗಾರ ಮಾಡಿದ್ದಾರೆ ಅಂತ ಯಾರೋ ನನಗೆ ಹೇಳಿದ್ರು. ಠಾಣೆ ಜಿಲ್ಲೆಯ 300ಕ್ಕೂ ಹೆಚ್ಚು ಸ್ವಯಂ ಸೇವಕರು 3 ಸ್ಟೇಷನ್ಗಳನ್ನು ಸಿಂಗಾರ ಮಾಡಿದ್ದಾರೆ, ಮಾಟು, ಬೋರಿವಿಲ್ಲಿ ಮತ್ತು ಖಾರ್. ರಾಜಸ್ಥಾನದಿಂದಲೂ ಕೂಡ ಸಾಕಷ್ಟು ಸಮಾಚಾರ ಬರ್ತಾ ಇದೆ. ಸವಾಯಿ, ಮಾಧವಪುರ್, ಕೋಟಾ, ಹೀಗೆ ನಮ್ಮ ರೈಲು ನಿಲ್ದಾಣಗಳು ಪರಂಪರೆಯ ಪ್ರತೀಕವಾಗಿ ಮಾರ್ಪಾಡುಗೊಳ್ತಾ ಇವೆ. ಪ್ರತಿಯೊಬ್ಬರೂ ಈಗ ಚಹಾ ವಡೆ ಗಾಡಿಗಳನ್ನು ನೋಡೋ ಬದಲು ರೈಲಿನಲ್ಲಿ ಕುಳಿತೇ ಗೋಡೆಗಳನ್ನು ನೋಡುತ್ತಾ ಸ್ಥಳೀಯ ವಿಶೇಷತೆ ಬಗ್ಗೆ ತಿಳಿತಾರೆ. ಇದು ರೈಲ್ವೆಯ ಆರಂಭವಾಗಲಿ, ನರೇಂದ್ರ ಮೋದಿಯ ಆರಂಭವಾಗಲಿ ಆಗಿರೋದಿಲ್ಲ, ಇದು ನಾಗರಿಕರ ಆರಂಭ. ನೋಡಿ, ನಾಗರಿಕರು ಮುಂದೆ ಬಂದರೆ ಹೇಗೆಲ್ಲ ಮಾಡ್ತಾರೆ. ನನಗೆ ಕೆಲ ಚಿತ್ರಗಳು ಸಿಕ್ಕಿವೆ, ಇನ್ನಷ್ಟು ನೋಡುವ ಬಯಕೆ ಆಗುತ್ತೆ. ನೀವು ಸ್ವಚ್ಛತೆಯೊಂದಿಗೆ ಸೌಂದರ್ಯದತ್ತಲೂ ಹೆಜ್ಜೆ ಇಟ್ಟಿದ್ದರೆ ಅಂತಹ ಚಿತ್ರಗಳನ್ನು ನನಗೆ ಕಳಿಸ್ಕೊಡ್ತೀರಾ? ನಾನಂತೂ ನೋಡ್ತೇನೆ, ಜೊತೆಗೆ ಜನನೂ ನೋಡ್ತಾರೆ. ಇತರರಿಗೂ ಇದು ಪ್ರೇರಣೆ ನೀಡುತ್ತೆ. ರೈಲ್ವೆ ನಿಲ್ದಾಣದಲ್ಲಿ ಆಗ್ತಾ ಇರೋ ಈ ಕೆಲಸ ಬಸ್ ಸ್ಟ್ಯಾಂಡ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಶಾಲೆಗಳಲ್ಲಿ, ದೇವಾಲಯಗಳ ಸುತ್ತಮುತ್ತ, ಚರ್ಚು, ಮಸೀದಿಗಳ ಸುತ್ತಮುತ್ತ, ಉದ್ಯಾನ, ತೋಟಗಳ ಸುತ್ತಮುತ್ತ ಕೂಡ ಆಗಬಹುದು. ಯಾರು ಇದನ್ನು ಆರಂಭಿಸಿದರೋ, ಯಾರು ಮುಂದುವರಿಸಿದ್ದಾರೋ ಅವರೆಲ್ಲರೂ ಅಭಿನಂದನಾರ್ಹರು. ಆದರೆ ನನಗೆ ಫೋಟೋ ಖಂಡಿತ ಕಳುಹಿಸಿ. ನೀವು ಮಾಡಿರೋದನ್ನ ನಾನು ನೋಡ್ಲಿಕ್ಕೆ ಬಯಸ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಫೆಬ್ರವರಿ ಮೊದಲ ವಾರದಲ್ಲಿ 4ನೇ ತಾರೀಖಿನಿಂದ 8ನೇ ತಾರೀಖಿನವರೆಗೆ ಭಾರತ ಬಹುದೊಡ್ಡ ಆತಿಥ್ಯ ವಹಿಸಲಿದೆ. ಸಂಪೂರ್ಣ ವಿಶ್ವ ನಮ್ಮ ಅತಿಥಿಗಳಾಗಲಿದ್ದಾರೆ. ನಮ್ಮ ನೌಕಾಸೇನೆ ಈ ಕುರಿತು ಬಹಳ ಹರ್ಷೋಲ್ಲಾಸದಿಂದ ತಯಾರಿಯಲ್ಲಿ ತೊಡಗಿದೆ. ವಿವಿಧ ದೇಶಗಳ ಯುದ್ದ ಹಡಗುಗಳು, ನೌಕಾಸೇನೆಯ ಹಡಗುಗಳು ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಸಮುದ್ರ ತಟದಲ್ಲಿ ಸೇರಲಿವೆ. ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಭಾರತದ ಸಮುದ್ರ ತಟದಲ್ಲಿ ಸಮಾವೇಶಗೊಳ್ಳಲಿದೆ. ವಿಶ್ವದ ಸೈನ್ಯಶಕ್ತಿ ಮತ್ತು ನಮ್ಮ ಸೇನಾಶಕ್ತಿಯ ನಡುವೆ ತಾಳೆ ಹಾಕುವ ಪ್ರಯತ್ನ ಇದಾಗಿದೆ. ಒಂದು ಜಂಟಿ ಕಾರ್ಯಾಚರಣೆ, ಜಾಯಿಂಟ್ ಎಕ್ಸರ್ಸೈಸ್ ಇದಾಗಿದೆ. ಮುಂಬರುವ ದಿನಗಳಲ್ಲಿ ಟಿವಿ ಮಾಧ್ಯಮದ ಮೂಲಕ ನಿಮಗೆ ಈ ವಿಷಯದ ಮಾಹಿತಿ ದೊರೆಯಲಿದೆ. ಏಕೆಂದರೆ ಇದೊಂದು ಬಹುದೊಡ್ಡ ಕಾರ್ಯಕ್ರಮ. ಭಾರತದಂತಹ ದೇಶಕ್ಕೆ ಇದು ಹೆಚ್ಚಿನ ಮಹತ್ವ ಹೊಂದಿದೆ. ಭಾರತದ ಸಾಗರ ಇತಿಹಾಸ ಸ್ವರ್ಣಮಯವಾಗಿದೆ. ಸಂಸ್ಕೃತದಲ್ಲಿ ಸಮುದ್ರಕ್ಕೆ ಉದಧಿ ಇಲ್ಲವೇ ಸಾಗರ ಎಂದು ಉಲ್ಲೇಖಿಸಲಾಗಿದೆ. ಇದರರ್ಥ ಅನಂತತಾನತೆ. ಸೀಮೆ ನಮ್ಮನ್ನು ಅಗಲಿಸಬಹುದು, ಭೂಮಿ ನಮ್ಮನ್ನು ಅಗಲಿಸಬಹುದು, ಆದರೆ ಜಲ ನಮ್ಮನ್ನು ಜೋಡಿಸುತ್ತದೆ. ಸಮುದ್ರದ ಮೂಲಕ ನಾವು ಸಂಪರ್ಕ ವೃದ್ಧಿಸಬಹುದು. ನಮ್ಮ ಪೂರ್ವಜರು ವಿಶ್ವ ಪರ್ಯಟನೆ ಮಾಡಿ ವ್ಯಾಪಾರ ಕೈಗೊಂಡು ಈ ಶಕ್ತಿಯ ಪರಿಚಯ ಮಾಡಿಸಿದ್ದಾರೆ. ಛತ್ರಪತಿ ಶಿವಾಜಿಯೇ ಆಗಿರಲಿ, ಚೋಳ ಸಾಮ್ರಾಜ್ಯವಾಗಿರಲಿ, ಸಾಗರ ಶಕ್ತಿಯ ವಿಷಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು. ಇಂದಿಗೂ ದೇಶದ ಹಲವಾರು ರಾಜ್ಯಗಳಲ್ಲಿ ಸಮುದ್ರಕ್ಕೆ ಸಂಬಂಧಿಸಿದ ಹಲವಾರು ಪರಂಪರೆಗಳು ಜೀವಂತವಾಗಿದ್ದು ಉತ್ಸವಗಳ ರೂಪದಲ್ಲಿ ಅವುಗಳ ಆಚರಣೆ ನಡೆಯುತ್ತದೆ. ವಿಶ್ವವೇ ಭಾರತದ ಆತಿಥ್ಯ ಸ್ವೀಕರಿಸುವ ಸಂದರ್ಭದಲ್ಲಿ ನೌಕಾಪಡೆಯ ಶಕ್ತಿಯ ಪ್ರದರ್ಶನಗೊಳ್ಳುತ್ತಿದ್ದು ಇದರಲ್ಲಿ ಪಾಲ್ಗೊಳ್ಳುವ ಸದವಕಾಶ ನನಗೂ ಲಭಿಸಲಿದೆ. ಹಾಗೆಯೇ ಭಾರತದ ಪೂರ್ವ ಭಾಗದಲ್ಲಿರುವ ಗುವಾಹತಿಯಲ್ಲಿ ಸಾರ್ಕ್ ದೇಶಗಳ ಕ್ರೀಡಾ ಸಮಾವೇಶ ನಡೀತಾ ಇದೆ. ಸಾರ್ಕ್ ದೇಶಗಳ ಸಾವಿರಾರು ಆಟಗಾರರು ಬರಲಿದ್ದಾರೆ. ಕ್ರೀಡೆಯ ವಾತಾವರಣದಲ್ಲಿ ಕ್ರೀಡಾ ಹುಮ್ಮಸ್ಸಿನೊಂದಿಗೆ ಸಾರ್ಕ್ ದೇಶಗಳ ಯುವ ಪೀಳಿಗೆಯ ಕ್ರೀಡಾ ಉತ್ಸವ ಅಸ್ಸಾಂನ ಗುವಾಹತಿಯಲ್ಲಿ ನಡೀತಾ ಇದೆ. ಇದು ಕೂಡ ಸಾರ್ಕ್ ದೇಶಗಳೊಂದಿಗೆ ಸಂಬಂಧ ವೃದ್ಧಿಗೆ ಅವಕಾಶ. ನನ್ನ ಪ್ರಿಯ ದೇಶವಾಸಿಗಳೇ, ನಾನು ಮೊದಲೇ ಹೇಳಿದ್ದೆ, ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಯಸ್ತೀನಿ ಅಂತ. ಮುಂಬರುವ ದಿನಗಳಲ್ಲಿ 10 ಹಾಗೂ 12 ತರಗತಿಯ ಪರೀಕ್ಷೆಗಳು ಬರ್ತಾ ಇವೆ. ಹಿಂದಿನ ಮನದಾಳದ ಮಾತಿನಲ್ಲಿ ಪರೀಕ್ಷೆಯ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಮಾತಾಡಿದ್ದೆ. ಈ ಬಾರಿ ಯಾವ ವಿದ್ಯಾರ್ಥಿಗಳು ಸಫಲತೆ ಪಡೆದಿದ್ದಾರೋ, ಒತ್ತಡರಹಿತ ಪರೀಕ್ಷಾ ದಿನಗಳನ್ನು ಹೇಗೆ ಕಳೆದರು, ಕುಟುಂಬದಲ್ಲಿ ಯಾವ ರೀತಿಯ ವಾತಾವರಣವಿತ್ತು, ಶಿಕ್ಷಕರು ಯಾವ ರೀತಿಯ ಸಹಾಯ ಮಾಡಿದರು, ಸ್ವಪ್ರಯತ್ನ ಏನು, ಹಿರಿಯ ವಿದ್ಯಾರ್ಥಿಗಳು ಏನು ಹೇಳಿದರು, ಹೀಗೆ ನಿಮ್ಮ ಉತ್ತಮ ಅನುಭವಗಳನ್ನು ನನಗೆ ನರೇಂದ್ರ ಮೋದಿ ಆಪ್ನಲ್ಲಿ ಕಳುಹಿಸಿ. ಅದರಲ್ಲಿರುವ ಉತ್ತಮ ಅಂಶಗಳನ್ನು ಮುಂಬರುವ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಪ್ರಸಾರ ಮಾಡಲು ಮಾಧ್ಯಮಕ್ಕೆ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ. ಇದನ್ನು ವಿದ್ಯಾರ್ಥಿಗಳು ಓದಿ ನೋಡಿ ಒತ್ತಡರಹಿತ ಪರೀಕ್ಷೆ ಬರೆಯೋದಕ್ಕೆ ನಗ್ತಾ ನಗ್ತಾ ಪರೀಕ್ಷೆ ಹೇಗೆ ಎದುರಿಸೋದು ಅನ್ನೋ ಗುಟ್ಟನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಮಾಧ್ಯಮ ಮಿತ್ರರು ಇದರಲ್ಲಿ ಖಂಡಿತ ಸಹಾಯ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಹಾ, ನೀವು ಅನುಭವಗಳನ್ನು ಕಳುಹಿಸಿದಾಗ ಮಾತ್ರ ಇದು ಸಾಧ್ಯ. ಕಳುಹಿಸ್ತೀರಾ ತಾನೆ? ಅನಂತ ಅನಂತ ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಮುಂದಿನ ತಿಂಗಳು ಮನದಾಳದ ಮಾತಿನಲ್ಲಿ ಭೇಟಿಯಾಗೋಣ.